ಗಿರಿಜಾ ಕಲ್ಯಾಣದ ಕತೆ ಬಗೆಗೆ ನಾವು ಈಗ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳೆಲ್ಲ ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ಈಗ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ನಮಗೆ ಮೊಟ್ಟ ಮೊದಲಿಗೆ ತಿಳಿದ ಮಟ್ಟಿಗೆ ಗಿರಿಜಾ ಕಲ್ಯಾಣ ಅನ್ನೋದು ಪುರಾಣದ ಕತೆ ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲಿಗೆ ಗ್ರಹಿಸ್ಕೋಬೇಕು. ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು ಗಿರಿಜೆ ಅಂತಕ್ಕಂಥದ್ದು ಪಾರ್ವತಿಗೂ ಮತ್ತು ಶಿವನಿಗೂ ಸಂಬಂಧಪಟ್ಟಂಥ ಮದುವೆಯ ವಿಚಾರವನ್ನೇ ಒಳಗೊಂಡಂತಹದ್ದು ಗಿರಿಜಾ ಕಲ್ಯಾಣ. ಗಿರಿರಾಜನ ಮಗಳು ಗಿರಿಜೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಈ ಗಿರಿಜಾ ಕಲ್ಯಾಣದ ಬಗೆಗೆ ಹಂಪಿ ಪರಿಸರದಲ್ಲಿ ಅಗಾಧವಾದ ವಿಶೇಷವಾದ ವೈವಿಧ್ಯಮಯವಾದಂಥ ಕಥೆಗಳು, ಪ್ರಸಂಗಗಳು, ಘಟನೆಗಳು ಸ್ಥಳಕ್ಕೆ ಸಂಬಂಧಪಟ್ಟಂತೆ, ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನ ನೆಲೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಹಲವಾರು ಬಗೆಯಲ್ಲಿ ಕಂಡುಬರ್ತವೆ. ಇದರಲ್ಲಿ ವಿಶೇಷವಾಗಿ ನಾವು ಮುಖ್ಯವಾಗಿ ಕಾಣಬಹುದಾದಂಥದ್ದು ಹಂಪಿಗೂ ಮತ್ತು ಗಿರಿಜಾ ಕಲ್ಯಾಣಕ್ಕೂ ಸಂಬಂಧ ಏನು ಅಂತ ಅನ್ನುವಂಥದ್ದು. ಹಂಪಿ ಮೂಲತಃ ಶೈವ ಕೇಂದ್ರ, ಅದು ಶೈವ ಶಿವನ ಮತ್ತು ಶಿವನ ಆರಾಧನೆಯ ಬಹುದೊಡ್ಡ ಕೇಂದ್ರ. ತುಂಗಭದ್ರಾ ನದಿ ತೀರದಲ್ಲಿರ್ತಕ್ಕಂಥ ಈ ಪ್ರದೇಶ ಶೈವ ಪರಂಪರೆಯ ಬಹುದೊಡ್ಡ ಕ್ಷೇತ್ರ. ಈ ಶೈವ ಪರಂಪರೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರದೇಶಗಳು ಇಲ್ಲಿದ್ದಾವೆ. ಮೊದಲನೇದು ವಿರೂಪಾಕ್ಷನ ಕೇಂದ್ರವಾಗಿಟ್ಟುಕೊಂಡು ಈ ಪ್ರದೇಶದಲ್ಲಿ ಪಂಚಕ್ರಂಶಗಳು ಅಥವಾ ಪಂಚಲಿಂಗಗಳು ಅಂತ ಹೇಳುವಂತಹ ಜಾಗಗಳಿದ್ದಾವೆ. ಇವುಗಳನ್ನ ಹಂಪಿಯ ಮೇರೆಗಳು ಮತ್ತು ಹಂಪಿಯ ಗಡಿ ಅಂತಾನೂ ಕರೀತಾರೆ. ಅದರಲ್ಲಿ ಸೋಮನಾಥ, ಜಂಬುನಾಥ, ಕಿನ್ನರೇಶ್ವರ, ವಾಣಿಭದ್ರೇಶ್ವರ, ಇದ್ರ ಬಗೆಗೆ ಈಗಾಗಲೇ ನಾವು ಟ್ರ್ಯಾಕ್ ಎಲ್ಲ ಮಾಡಿದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನು ಒಳಗೊಂಡಂತೆ ನೋಡಿದಾಗ ಹಂಪಿಯ ಶೈವ ಕ್ಷೇತ್ರದ ಒಂದು ವಿಸ್ತಾರ ಮತ್ತು ಅದರ ವೈವಿಧ್ಯತೆ, ಅದರ ಹರವು ಮತ್ತು ಅದರ ಗಡಿ ಹೇಗಿತ್ತು ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಂಡುಬರ್ತದೆ. ಈ ಎಲ್ಲ ಐದು ಶೈವ ನೆಲೆಗಳು ಅತ್ಯಂತ ಬೃಹತ್ತಾದಂಥ ದೇವಾಲಯಗಳನ್ನು ಹೊಂದಿರತಕ್ಕಂಥ ಮತ್ತು ಬಹುದೊಡ್ಡ ವಿಸ್ತಾರವಾದಂಥ ಎತ್ತರವಾದ ಗುಡ್ಡದ ಪ್ರದೇಶಗಳನ್ನು ಹೊಂದಿರತಕ್ಕಂಥ ಮತ್ತು ಉತ್ತಮವಾದ ವಾಸ್ತುಶಿಲ್ಪಗಳನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನಗಳು ಕೇಂದ್ರಗಳಾಗಿ ಇವತ್ತು ನಮ್ಗೆ ಕಂಡುಬರ್ತವೆ. ಈ ದೇವಸ್ಥಾನಗಳೆಲ್ಲವೂ ಹಲವಾರು ರಾಜವಂಶಗಳನ್ನು ಆಡಳಿತದ ಸಂದರ್ಭದಲ್ಲಿ ಆಡಳಿತಕ್ಕೆ ಒಳಪಟ್ಟು ವೈವಿಧ್ಯಮಯವಾದಂಥ ದೇವಾಲಯದ ರಚನೆಗಳನ್ನು ಹೊಂದಿರತಕ್ಕಂಥದ್ದನ್ನು ಕಾಣ್ತೇವೆ. ಇಲ್ಲಿ ಈ ರಚನೆಗಳು ಇದಿಷ್ಟು ಆಯಿತು. ಇದು ನಮ್ಮ ಇಡೀ ಶೈವ ಪರಂಪರೆಯ ನೆಲೆಗಳ ಬೌದ್ಧಿಕವಾದಂಥ ಒಂದು ಆಯಕಟ್ಟು. ಸೊ ಎರಡನೇದು ಏನಂತ ಅಂತಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿನ ಕಥೆಗಳು. ಯಾವುದೇ ಒಂದು ಪ್ರದೇಶದಲ್ಲಿ ಕಥೆಗಳು ಅವು ತಾವೇ ಆಗಿ ತಾವೇ ಹುಟ್ಕೊಳ್ಳಲ್ಲ. ಅಲ್ಲಿನ ಜನಮಾನಸದ, ಅಲ್ಲಿರ್ತಕ್ಕಂಥ ಫೋಕ್, ಅಲ್ಲಿರ್ತಕ್ಕಂಥ ಜನ, ಅಲ್ಲಿಂದಿರ್ತಕ್ಕಂಥ ಲಿವಿಂಗ್ ಹೆರಿಟೇಜ್ ಇದೆಯಲ್ಲ, ಅವುಗಳು ಅವುಗಳನ್ನು ಬೆಳೆಸ್ತಾ ಹೋಗ್ತವೆ ಮತ್ತು ಈ ನೆಲಕ್ಕೆ ಸಂಬಂಧೀಕರಿಸ್ತಾ ಹೋಗ್ತವೆ. ಆ ನೆಲಕ್ಕೆ ಸಂಬಂಧೀಕರಿಸಲಿಕ್ಕೆ ಹಲವಾರು ಭೌಗೋಳಿಕವಾದಂಥ ರೂಪ ರಚನೆಗಳನ್ನು ಅದಕ್ಕೆ ಅನ್ವಯ ಮಾಡಿಕೊಂಡು ಅವನ್ನ ಅಪ್ಲೈ ಮಾಡ್ತಾ ಕಥೆಗಳನ್ನು, ಪುರಾಣಗಳನ್ನು ಹೇಳ್ತಾರೆ. ಈ ಹಂಪಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಬಹುಮುಖ್ಯವಾದ ಪುರಾಣ ವಿಶೇಷವಾಗಿ ಶೈವ ಪುರಾಣ ಹಾಗೂ ವೈಷ್ಣವ ಪುರಾಣ, ಜೈನ ಪುರಾಣ, ಜನಪದ ಪುರಾಣ, ಇಂತಹ ಹಲವಾರು ಪುರಾಣಗಳು ಕಥೆಗಳು ಇದ್ದಾವೆ. ಅವುಗಳಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಶಿವಪುರಾಣದ ಕಥೆ. ಈ ಶಿವಪುರಾಣದ ಕಥೆಯ ಬಹುಮುಖ್ಯವಾದಂಥ ಭಾಗವೇ ಹಂಪಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಗಿರಿಜಾ ಕಲ್ಯಾಣ ಅಂತ. ಈ ಗಿರಿಜಾ ಕಲ್ಯಾಣ ಅಂತ ಅನ್ನುವಂಥದ್ದು, ಇದು ಕಲ್ಯಾಣ ಅನ್ನೋ ಪದವೇ ಸೂಚಿಸುವಂತೆ ಇದು ಇಲ್ಲಿನ ದೇವತೆಗಳ ನಡುವೆ ನಡೆದಂತ ಒಂದು ಕಲ್ಯಾಣವನ್ನ ಅಥವಾ ಮದುವೆಯ ಒಂದು ಘಟನೆಯನ್ನ ವಿವರಿಸುವಂತ ಮತ್ತು ಬಿಂಬಿಸುವಂತ ಒಂದು ಇದನ್ನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿ, ಇಲ್ಲಿ ಗಿರಿಜಾ ಕಲ್ಯಾಣ ಅಂತ ಅಂದಾಗ ಇಲ್ಲಿ ಪಾರ್ವತಿಗೆ ಸಂಬಂಧಪಟ್ಟಂತೆ ಮದುವೆಯ ಬಹುಮುಖ್ಯವಾದಂತಹದ್ದು. ಇಲ್ಲಿ ಮನ್ಮಥ ವಿಜಯ ಆಗುವ ನಂತರ ಅಥವಾ ಮನ್ಮಥ ವಿಜಯದ ನಂತರದ ಮದುವೆಯ ಒಂದು ಘಟನೆ, ಪಾರ್ವತಿಯ ನಂತರ ಗಿರಿಜೆಯಾಗಿ ಆಕೆ ಮತ್ತೆ ಶಿವನನ್ನ ಸೇರುವಂತ ಒಂದು ಘಟನೆ ಇದು. ಈ ಭಾಗ ಬಹಳ ಮುಖ್ಯವಾದಂತಹದ್ದು. ಈ ಪ್ರದೇಶದಲ್ಲಿ ಶ್ರೀ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಜನಪದರ ಒಳಗಡೆ ಇರತಕ್ಕಂತ ಹಲವಾರು ಕಥೆಗಳಿದ್ದಾವೆ. ಆ ಕಥೆಗಳಲ್ಲಿ ಶಿವ ಮತ್ತು ಪಾರ್ವತಿ ಮತ್ತು ಗಂಗೆ, ಈ ಮೂರು ಜನಗಳನ್ನು ಸೇರಿಸಿ ಹೇಳುವ ಕಥೆಗಳು ನಮ್ಮಲ್ಲಿದ್ದಾವೆ. ಈ ಕಥೆಗಳೇನಾಗಿರ್ತವೆ ಅಂದ್ರೆ ಇಡೀ ಶಿವನ ಕೌಟುಂಬಿಕ ಕಥೆಯನ್ನ ಅಥವಾ ಕೌಟುಂಬಿಕ ಬದುಕನ್ನ ವಿವರಿಸುವ ರೀತಿಯಲ್ಲಿ ನಮಗೆ ಕಥೆಗಳು ಇಲ್ಲಿ ಸಿಗ್ತವೆ. ಶಿವ ಹೇಗೆ ಪಾರ್ವತಿಗೆ ಮನಸೋತ, ಅಥವಾ ಪಾರ್ವತಿ ಶಿವನಿಗೆ, ಗಿರಿಜೆ ಹೇಗೆ ಶಿವನಿಗೆ ಮನಸೋತ್ಲು, ಮತ್ತು ಶಿವನ ಗಿರಿಜೆ ಶಿವನನ್ನ ಪಡೀಲಿಕ್ಕೆ ಮಾಡಿದ ತಪಸ್ಸುಗಳೇನು, ಮತ್ತೆ ಅದಲ್ಲದೇನೆ ಇಲ್ಲಿ ಶಿವ ಪಾರ್ವತಿಯರ ಮದುವೆ ಆದ್ಮೇಲೂ ಸಹ ಶಿವ ಎರಡನೇ ತನ್ನ ಹೆಂಡತಿಯಾಗಿ ಗಂಗೆಯನ್ನ ಹೇಗೆ ಪಡೆದ, ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ತುಂಗಭದ್ರಾ ನದಿ, ಇಲ್ಲಿರ್ತಕ್ಕಂಥ ದೇವತೆಗಳು, ಇಲ್ಲಿರ್ತಕ್ಕಂಥ ಪಾರ್ವತಿ, ಇಲ್ಲಿರ್ತಕ್ಕಂಥ ಶಿವ, ಇವರಿಬ್ಬರಿಗೆ ಸಂಬಂಧೀಕರಿಸ್ತಾ ಕಥೆಗಳನ್ನ ನೆರೇಟಿವ್ನ ಆಡ್ತಾ ಹೋಗುವಂತದನ್ನ ಕಾಣ್ತೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಮಲಾಪುರದ ಹುಲ್ಗಮ್ಮ ಹಾಡಿರ್ತಕ್ಕಂಥ ಗಂಗೆ ಮತ್ತು ಶಿವ ಮತ್ತು ಪಾರ್ವತಿಯರ ಒಂದು ಸಾಂಸಾರಿಕ ಬದುಕಿನ ಒಂದು ನೆರೇಷನ್ ಅಥವಾ ನೆರೇಟಿವ್ಸ್, ಅದು ಫೋಕ್ ನೆರೇಟಿವ್ಸ್ ಅನ್ನ ಈಗಾಗಲೇ ನಾವು ಸಂಗ್ರಹಿಸಿದೀವಿ, ನಮ್ಮ ಹತ್ರ ಆ ದಾಖಲಾತಿ ಇದೆ. ಅದಲ್ಲದೇನೆ ಈ ಪ್ರದೇಶ ಶೈವ ಪ್ರದೇಶವಾದದ್ರಿಂದ ಇಲ್ಲಿರ್ತಕ್ಕಂಥ ಪಶುಪಾಲಕ ಸಮುದಾಯ, ಇಲ್ಲಿರ್ತಕ್ಕಂಥ ಕೃಷಿಕ ಸಮುದಾಯ, ಇಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯ, ಇಲ್ಲಿರ್ತಕ್ಕಂಥ ಅಲೆಮಾರಿ ಸಮುದಾಯ, ಈ ಎಲ್ಲಾ ಸಮುದಾಯಗಳು ಸಹ ಈ ಶೈವ ಪರಂಪರೆಯನ್ನಗೆ ಅತ್ಯಂತ ಹತ್ತಿರವಾಗಿ ಅದನ್ನ ಆರಾಧಿಸ್ತಾ ಅನುಸರಿಸ್ತಾ ಪ್ರತಿ ವರ್ಷವೂ ಮತ್ತು ಆಯಾಯ ಋತುಮಾನಗಳಲ್ಲಿ ಆಯಾಯ ಹಬ್ಬ ಆಚರಣೆ ಮತ್ತು ದಿನಮಾನಗಳಲ್ಲಿ ಬಂದು ಹೋಗುವಂತ ಇಲ್ಲಿ ಆಚರಣೆಗಳನ್ನು ನಡೆಸುವಂತ ಹಲವಾರು ಆಚರಣೆಗಳು ಹಂಪಿಯಲ್ಲಿ ಸಾಕಷ್ಟು ನಡೀತವೆ. ಯಾಕೆಂದ್ರೆ ನದಿ ತೀರದ ಈ ಪ್ರದೇಶ ಆಚರಣೆಯ ಬಹುಮುಖ್ಯವಾದ ಕೇಂದ್ರವಾಗಿ ರೂಪಿತವಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಸೊ ಇಲ್ಲಿ ನಾನು ಮೊಟ್ಟ ಮೊದಲಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಜನರಲ್ಲಿರ್ತಕ್ಕಂಥ ಜನಸಾಮಾನ್ಯರಲ್ಲಿರ್ತಕ್ಕಂಥ ಗಿರಿಜಾ ಕಲ್ಯಾಣ, ಈ ಜನಸಾಮಾನ್ಯರಲ್ಲಿರ್ತಕ್ಕಂಥ ಗಿರಿಜಾ ಕಲ್ಯಾಣ, ನಾವು ಬಹಳ ಜನಸಾಮಾನ್ಯರಲ್ಲಿರ್ತಕ್ಕಂಥ ಗಿರಿಜಾ ಕಲ್ಯಾಣವನ್ನ ನಾವು ಮುಖ್ಯವಾಗಿ ನೋಡ್ತಾ ಹೋದ್ರೆ ಅಲ್ಲಿ ನಮ್ಗೆ ಕಾಣುವಂತಹದ್ದು ಏನಪ್ಪ ಅಂತಂದ್ರೆ, ಜನ ಜೀವನ ವಿಧಾನದ ಒಳಗಡೆ ತಮ್ಮ ಬದುಕಿನ ಒಳಗಡೆ ಇಡೀ ಗಿರಿಜಾ ಕಲ್ಯಾಣವನ್ನ ಅದೊಂದು ಒಂದು ಮೈಥಾಲಜಿಯನ್ನ ಅದೊಂದು ಪುರಾಣದ ಕಥೆಯನ್ನ ಹೇಗೆ ಇವತ್ತಿಗೂ ತಮ್ಮ ಕೌಟುಂಬಿಕ ಮತ್ತು ಸಮುದಾಯದ ಒಳಗಡೆ ಅದನ್ನ ಆರಾಧಿಸ್ತಾ ಅನುಸರಿಸ್ತಾ ಅದನ್ನ ತಮ್ಮದೇ ಇದು ಅನ್ನುವಂತ ಭಾವನೆಯನ್ನ ತುಂಬುವುದ್ರ ಮೂಲಕ ಹೇಗೆ ಅದನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲಿ ನಾವು ಕಾಣುವಂತಹದ್ದು ಏನು ಅಂತ ಅಂತಂದ್ರೆ, ಇಲ್ಲಿ ಬಹಳ ಮುಖ್ಯವಾಗಿ ಶಿವ ಮತ್ತು ಪಾರ್ವತಿಯರ ಮದುವೆ ಕಲ್ಯಾಣ ಅನ್ನುವಂಥದ್ದು. ಇಲ್ಲಿ ಜನಪದರೊಳಗಡೆ ಮೂರು ಭಾಗವನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿವ ಪಾರ್ವತಿಯರು ಮದುವೆ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಅವರಿಬ್ಬರ ನಡುವೆ ಒಂದು ಒಪ್ಪಂದಗಳು, ಗಂಡು ಮತ್ತು ಹೆಣ್ಣಿನ ಮನೆಗಳ ನಡುವೆ ನಡೆಯುವಂತಹ ಒಪ್ಪಂದಗಳು. ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಂಪಿಯಲ್ಲಿ ನದಿ ತೀರ ಹಂಪಿಯ ಪರಿಸರದಲ್ಲೇ ಹಂಪಿಯಲ್ಲೇ ವಿರೂಪಾಕ್ಷ ದೇವರಿಗೆ ಸಂಬಂಧಪಟ್ಟಂತೆ ಅಂಪಮ್ಮ ಅಥವಾ ಪಂಪಾಪತಿ ಅಂತ ಕರೆಯುವಂತಹ ಈ ಸ್ಥಳೀಯ ದೇವಗಳಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಆಚರಣೆ ಏರ್ಪಡ್ತದೆ. ಅದು ಸಾಮಾನ್ಯವಾಗಿ ಶರದ್ ಋತುವಿನಲ್ಲಿ, ಅದರಲ್ಲೂ ಚಳಿಗಾಲದಲ್ಲಿ ಈ ಡಿಸೆಂಬರ್ನ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಈ ಆಚರಣೆ, ನವೆಂಬರ್ನ ಕೊನೆಯ ವಾರ ಅಥವಾ ಡಿಸೆಂಬರ್ನ ಮೊದಲನೇ ವಾರದ ಸಂದರ್ಭದಲ್ಲಿ ಈ ಆಚರಣೆ ಕಂಡು ಬರ್ತದೆ. ಇದನ್ನ ಈ ಪ್ರದೇಶದಲ್ಲಿ ಎಲ್ಲರೂ ಇದನ್ನ ಜನಸಾಮಾನ್ಯರು ಫಲಪೂಜೆ ಅಂತ ಕರೀತಾರೆ. ಈ ಫಲಪೂಜೆ ಅಂತಕ್ಕಂಥದ್ದು ಇವರಿಬ್ಬರು ಗಿರಿಜಾ ಮತ್ತು ಶಿವನ ನಡುವಿನ ಒಂದು ಮದುವೆಯ ಒಪ್ಪಂದದ ಮಾತು, ಎರಡು ಮನೆಗಳ ನಡುವಿನ ಒಪ್ಪಂದದ ಮಾತಾಗಿ, ಮದುವೆಯ ಒಪ್ಪಂದದ ದಿನವಾಗಿ ಜನಸಾಮಾನ್ಯರು ಅದನ್ನ ಆಚರಣೆಯ ರೂಪದಲ್ಲಿ ಇವತ್ತು ಇದನ್ನ ಸ್ವೀಕರಿಸ್ತಾರೆ. ಇಲ್ಲಿ ಹಲವಾರು ಸಮುದಾಯಗಳು, ಹಲವಾರು ಬಗೆಯ ಧಾರ್ಮಿಕ ದಾರ್ಶನಿಕರು, ಹಲವಾರು ತರನಾದಂತ ಕೃಷಿಕ ವರ್ಗ, ಪಶುಪಾಲಕ ವರ್ಗ ಇವರೆಲ್ಲರೂ ಬಂದು ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಭಾಗವಹಿಸುವ ವಿಶೇಷತೆ ಏನು ಅಂತ ಅಂತಂದ್ರೆ, ಅವರು ಕೇವಲ ಇದು ಆಚರಣೆಗೆ ಅಂತ ಬರೋದಕ್ಕಿಂತ ಹೆಚ್ಚಾಗಿ ಇಂಥ ಆಚರಣೆಗಳಲ್ಲಿ ನಾವು ಪಾಲ್ಗೊಳ್ಳುವುದ್ರ ಮೂಲಕ ನಮ್ಮ ಕುಟುಂಬಗಳು, ನಮ್ಮ ಸಮುದಾಯಗಳು, ನಮ್ಮ ಮಕ್ಕಳು ಮತ್ತು ಇವರುಗಳಿಗೆಲ್ಲರಿಗೂ ಸಹ ಈ ಶಿವನಷ್ಟೇ ಆರೋಗ್ಯಕರವಾದಂತಹ ಒಂದು ಈ ಕ್ಷೇತ್ರದಲ್ಲಿ ಬಂದು ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಮನೆಗಳಲ್ಲೂ ಅಂತ ಕಲ್ಯಾಣದ ಕಾರ್ಯಗಳು ನಡೀತವೆ ಅನ್ನುವಂಥ ನಂಬಿಕೆಗಳು ಜನರಲ್ಲಿ ಬಹಳ ಅಗಾಧವಾಗಿದ್ದಾವೆ. ಜೊತೆಗೆ ಈ ಮದುವೆ ಮುಗಿದ ನಂತರ ಈ ಒಂದು ಬಗೆಯ ಒಪ್ಪಂದದ ಮಾತು, ಮದುವೆಯ ಒಪ್ಪಂದದ ಮಾತು, ಅದನ್ನ ಇಳ್ಳೆಯವು ಅಂತ ಕರೀತಾರೆ ಅಥವಾ ಸ್ಥಳೀಯರಲ್ಲಿ, ಅಥವಾ ಇದನ್ನ ಎಂಗೇಜ್ಮೆಂಟ್ ಅಂತ ಕರೀತಾರೆ, ಅದೊಂದ ಒಪ್ಪಿಗೆಯ ಮಾತು, ಒಪ್ಪಿಗೆ ಸೂಚಿಸೋದು ಒಪ್ಪನೆ ಮಾತು ಅಂತ ಕರೀತಾರೆ. ಇದು ಈತನಾದಂತಹದನ್ನ ಈ ಫಲಪೂಜೆ ಎನ್ನುವಂಥ ಆಚರಣೆ ಹಿನ್ನೆಲೆ ಒಳಗೆ ನಡೀತದೆ. ಇದು ತುಂಗಭದ್ರಾ ನದಿಯ ಇವತ್ತು ಏನು ಕೋದಂಡರಾಮ ದೇವಸ್ಥಾನ ಇದೆ ಚಕ್ರತೀರ್ಥದ ಈ ಜಾಗದಲ್ಲಿ ರಾಮದೇವರ ಗುಡಿಯ ಮುಂದೆ ಈ ಆಚರಣೆಯನ್ನ ಏರ್ಪಡಿಸ್ತಾರೆ. ಇಲ್ಲಿ ಹೆಣ್ಣು ಮತ್ತು ಗಂಡಿನ ಕಡೆಯವರು ಇವತ್ತು ಏನು ಸಹಜವಾಗಿ ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ಮದುವೆಗಳಲ್ಲಿ ಮಾಡ್ತೀವೋ ಅದೇ ತನ್ನಾದಂತಹ ಮದುವೆ ಆಚರಣೆಗಳ ರೀತಿಯಲ್ಲೇ ಇಲ್ಲಿ ಈ ಕಾರ್ಯಕ್ರಮ ಏರ್ಪಡ್ತದೆ. ಇಲ್ಲಿ ಪೂಜಾರರು ಇಲ್ಲಿ ಆ ಒಂದು ಕಾರ್ಯವನ್ನ ತಾವು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎನ್ನುವಂತಹ ಒಂದು ಬಗೆಯ ಭಾವನೆಗಳನ್ನು ತುಂಬಿಕೊಂಡು ಹೋದ್ರ ಮೂಲಕ ಸಹಜವಾಗಿಯೇ ಮದುವೆಯಲ್ಲಿ ನಡೆಯುವಂತ ರೀತಿಯಲ್ಲೇ ಆ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಈ ಮದುವೆ ಕಾರ್ಯ ಆದ್ಮೇಲೆ ಮತ್ತೆ ಇಲ್ಲೊಂದು ತೆಪ್ಪೋತ್ಸವದ ಆಚರಣೆ ನಡೀತದೆ. ಇದು ದೇವಸ್ಥಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ, ದೇವಸ್ಥಾನದಲ್ಲಿ ವಿರೂಪಾಕ್ಷನ ಮತ್ತು ಅಂಪಮ್ಮ ಮತ್ತು ಪಂಪಾಪತಿ ಈ ದೈವಗಳಿಗೆ ಸಂಬಂಧಪಟ್ಟಂತ ಆಚರಣೆಯ ರೂಪದಲ್ಲಿ ನಡೆಯುವಂತ ಒಂದು ಗಿರಿಜಾ ಕಲ್ಯಾಣ. ಆಚರಣೆ ರೂಪದಲ್ಲಿ ಗಿರಿಜಾ ಕಲ್ಯಾಣ ಹಂತ ಹಂತವಾಗಿ ನಡೀತಾ ಹೋಗುತ್ತೆ. ಸೊ ಆಮೇಲೆ ಒಂದು ತೆಪ್ಪೋತ್ಸವ ಒಂದು ಇರ್ತದೆ ಈ ಸಂದರ್ಭದಲ್ಲಿ. ಸೊ ಹುಣ್ಣಿಮೆಯ ದಿನ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತದೆ. ಸೊ ಹುಣ್ಣಿಮೆಯನ್ನು ಅದಕ್ಕೇನೆ ಇದಕ್ಕೆ ಹಂಪಿ ಹುಣ್ಣಿಮೆ ಅಂತಾನೆ ಇದಕ್ಕೂ ಹೆಸರು ಕರೀತಾರೆ. ಅದಕ್ಕೆ ಇದಕ್ಕೆ ಫಲಪೂಜೆಯ ಹುಣ್ಣಿಮೆ ಅಂತಾನೆ ಹೆಸರು ಕರೀತಾರೆ. ಈ ಫಲಪೂಜೆಯ ಹುಣ್ಣಿಮೆಯ ನಂತರದಲ್ಲಿ ನಮಗೆ ಎರಡನೆಯ ಹಂತವೇ ಈ ಮದುವೆಗೆ ಸಿದ್ಧತೆಗಳು. ಈ ಮದುವೆ ಆಚರಣೆಯನ್ನ ದೇವಸ್ಥಾನದಲ್ಲೇ ನಡೆಸ್ತಾರೆ. ಈಗಾಗಲೇ ನಾವು ನೋಡೋ ತರದಲ್ಲಿ ಹಂಪಿಯ ವಿರೂಪಾಕ್ಷನ ದೇವಾಲಯದ ಕಲ್ಯಾಣ ಮಂಟಪ ಇದೆ. ಸುತ್ತ ಪ್ರಾಂಗಣದ ಮಧ್ಯದಲ್ಲಿ ಕಲ್ಯಾಣ ಮಂಟಪ ಇದೆ, ನಂದಿ ಜ್ವಜದ ಎದುರುಗಡೆ ಇರ್ತಕ್ಕಂಥದ್ದು. ಈ ಕಲ್ಯಾಣ ಮಂಟಪವನ್ನ ಅಲ್ಲಿ ವಿಶೇಷವಾಗಿ ಈ ಹಂಪಿಯ ಪಂಪಮ್ಮ ಪಂಪಾಪತಿಯರ ಕಲ್ಯಾಣದ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಬಳಸ್ಕೋತಾರೆ. ಇಲ್ಲಿ ಸಂಕೇತ ಎನ್ನೋ ತರದಲ್ಲೇ ಈ ಕಲ್ಯಾಣ ಮಂಟಪದ ಎಡಭಾಗಕ್ಕೆ ಯಜ್ಞಶಾಲೆ ಇದೆ. ಈ ಯಜ್ಞಶಾಲೆಯಲ್ಲಿ ಹಂಪಿಯ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಿರುವಂತಕ್ಕಂಥ ಯಜ್ಞ ಯಾಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಆಚರಣೆಗಳು ಮತ್ತೆ ಇದಕ್ಕೆ ಸಸ್ಯಗೆ ಸಂಬಂಧಪಟ್ಟಂತ ಕಾಳುಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ತರನಾದಂತ ಒಂದು ಆಚರಣೆಗಳು, ಅದಕ್ಕೆ ಅದರಲ್ಲೂ ವಿಶೇಷವಾಗಿ ಶೈವ ಆಚರಣೆಗಳ ಒಂದು ನೆಲೆಯಲ್ಲಿ ಈ ಯಜ್ಞಶಾಲೆ ಬಳಕೆ ಆಗುತ್ತೆ. ಯಜ್ಞಶಾಲೆ ತುಂಬಾ ವಿಸ್ತಾರವಾದದ್ದು, ನೋಡ್ಲಿಕ್ಕೆ ಯಾರಿಗೂ ಕಾಣಲ್ಲ. ಅದು ಒಂದು ಮೂಲೆಯಲ್ಲಿದೆ, ಒಂದು ಬಾಗಿಲು ತೆರೆದಂಗೆ. ಆ ಒಳಗಡೆ ಪ್ರವೇಶ ಮಾಡಿದ್ರೆ ಯಜ್ಞಶಾಲೆ ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ಕಾಣ್ತೇವೆ. ವಿಜಯನಗರ ಕಾಲಕ್ಕಂತೂ ಅದು ಯಾವ ರೀತಿಯಲ್ಲಿ ಬಳಕೆ ಆಯ್ತಾಯ್ತು ಈ ಆಚರಣೆಗೆ ಅನ್ನೋದನ್ನ ನಾವು ಬಹಳ ಇವತ್ತಿಗೂ ಸಹ ಅದನ್ನು ನೆನಪಿಸ್ಕೊಬಹುದು ನಾವು. ಜೊತೆಗೆ ಈ ಗಿರಿಜಾ ಕಲ್ಯಾಣ ನಡೆಯುವಂತ ಈ ಪ್ರದೇಶದಲ್ಲಿ ವಿಶೇಷವಾಗಿ ಮತ್ತೆ ಆಚರಣೆ ನೆಲೆಯಲ್ಲಿ ನಾವು ಅದನ್ನ ನೋಡ್ತಾ ಇದೀವಿ. ಈಗ ಈ ಗಿರಿಜಾ ಕಲ್ಯಾಣ, ಈ ಗಿರಿಜಾ ಕಲ್ಯಾಣ ಕಲ್ಯಾಣ ಮಂಟಪದ ಒಳಗಡೆ ವಿರೂಪಾಕ್ಷನ ದೇವಾಲಯದ ನಡುವೆ ಇರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ನಡೀತದೆ. ಈ ಕಲ್ಯಾಣ ಮಂಟಪದಲ್ಲಿ ಆ ಸಂದರ್ಭದಲ್ಲಿ ಹೆಣ್ಣಿನವರು ಬರ್ತಾರೆ, ಗಂಡಿನವರು ಬರ್ತಾರೆ. ಈ ಮತ್ತೆ ಅಲ್ಲಿರ್ತಕ್ಕಂಥ ಮಠದ ವಿದ್ಯಾರಣ್ಯ ಭಾರತಿ ಸ್ವಾಮಿ ಅನ್ನುವಂಥ ಮಠದ ಒಬ್ಬ ಧರ್ಮ ದಾರ್ಶನಿಕರು ಅವರು ಬರ್ತಾರೆ. ಇವರುಗಳೆಲ್ಲರೂ ಸೇರಿ ಈ ಆಚರಣೆಯನ್ನು ಮಾಡ್ತಾರೆ. ಕಲ್ಯಾಣ ಮಂಟಪವನ್ನ ಒಂದು ಹೂವಿನಿಂದ ಮತ್ತು ಹಲವು ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕಾರವನ್ನ ಮಾಡ್ತಾರೆ. ಮೂರ್ತಿಗಳನ್ನು ಕೂರಿಸ್ತಾರೆ, ಉತ್ಸವ ಮೂರ್ತಿಗಳು, ಮೆರವಣಿಗೆ ಮೂರ್ತಿಗಳು, ಕಲ್ಯಾಣದ ಮೂರ್ತಿಗಳು ಅಂತ ಬೇರೆ ಬೇರೆ ಮೂರ್ತಿಗಳಿದ್ದಾವೆ. ಇವುಗಳೆಲ್ಲವನ್ನು ಇಟ್ಟು ಆ ಸಂದರ್ಭದಲ್ಲಿ ಸಹಜವಾಗಿ ಒಂದು ಮದುವೆ ಯಾವ ರೀತಿ ನಡೀತದೋ ಅದೇ ತರನಾದಂತಹ ಒಂದು ಆಚರಣೆಗಳನ್ನು ಅಲ್ಲಿ ಏರ್ಪಡಿಸ್ತಾರೆ. ಸೊ ಇಲ್ಲಿ ನಡೆಯುವ ಆಚರಣೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಇಲ್ಲಿ ತಾಳಿ ಕಟ್ಟುವ ಆಚರಣೆ, ಉಂಗುರದ ಶಾಸ್ತ್ರದ ಆಚರಣೆ, ವಸ್ತ್ರವನ್ನು ವಿನಿಮಯ ಮಾಡಿಕೊಳ್ಳುವ ಆಚರಣೆ, ಹೂವಿನ ಮಾಲೆಗಳನ್ನ ಬೇರೆ ಬೇರೆ ಬದಲಾಯಿಸಿಕೊಳ್ಳುವಂತ ಆಚರಣೆ, ಮತ್ತೆ ಮುತ್ತಿನ ನೈವೇದ್ಯವನ್ನ ದೇವ ಮೂರ್ತಿಗಳಿಗೆ ನೋಡುವ ಆಚರಣೆ. ಈ ಆಚರಣೆಗೆ ಹಲವಾರು ಜನ ಭಕ್ತರು ಬರ್ತಾರೆ. ಈ ಭಕ್ತರುಗಳೆಲ್ಲರೂ ಸಹ ಹಿಂದಿನ ವರ್ಷ ದೇವರಿಗೆ ಅರಕೆ ಕಟ್ಕೊಂಡು ಹೋಗಿರ್ತಾರೆ. ನನ್ನ ಮನೆಯಲ್ಲಿ ಇಂಥ ಕಾರ್ಯ, ಇಂಥ ನಮ್ಮ ಮನೆಯಲ್ಲೂ ಇಂಥ ಕಲ್ಯಾಣಗಳು ನಡೆದ್ರೆ ಮುಂದಿನ ಸಾರಿ ಬಂದು ನಾನು ನಿಮಗೆ ಸೀರೆಯನ್ನ ಹೊಸ ಬಟ್ಟೆಯನ್ನ ನಾವು ನಿಮ್ಗೆ ಕೊಡ್ತೇವೆ ಅಂತ. ಅಷ್ಟೇ ಅಲ್ಲದೆ ಆ ದೇವರಿಗೆ ಪ್ರತ್ಯೇಕವಾಗಿ ಬಟ್ಟೆಗಳನ್ನ ಎಂಗೇಜ್ಮೆಂಟ್ಗೂ ಕೊಡುವಂತ ಒಂದು ಸಮುದಾಯ ಕುಟುಂಬಗಳು ಇಲ್ಲಿದ್ದಾವೆ. ಅದಲ್ಲದೇ ಫಲಪೂಜೆಯ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನು ಅರ್ಪಿಸುವ ಒಂದು ಪ್ರತ್ಯೇಕವಾದ ಒಂದು ಕುಟುಂಬಗಳೇ ಇಲ್ಲಿದ್ದಾವೆ. ಅದಲ್ಲದೇ ಮದುವೆಯ ಸಂದರ್ಭದಲ್ಲೂ ಸಹ, ಕಲ್ಯಾಣದ ಉತ್ಸವದ ಸಂದರ್ಭದಲ್ಲೂ ಸಹ ಈ ಕಲ್ಯಾಣದ ಉತ್ಸವಕ್ಕೆ ಹಲವಾರು ಜನ ಭಕ್ತರು ಬಟ್ಟೆಗಳನ್ನ ತಂದು ವಿರೂಪಾಕ್ಷನಿಗೆ ಪಂಚೆಯನ್ನ ಮತ್ತು ವಸ್ತ್ರ, ಬಿಳಿ ವಸ್ತ್ರವನ್ನ, ಒಲ್ಲಿಯನ್ನ, ಶಾಲುಗಳನ್ನ ಇವುಗಳನ್ನು ಕೊಟ್ಟರೆ ಸೀರೆ ಕುಪ್ಸವನ್ನ ವಿರೂಪಾಕ್ಷನ ಹೆಂಡತಿಯಾದಂತ ಪಂಪಾಪತಿಗೆ, ಪಂಪಾಂಬಿಕೆ ಆ ದೇವಿಗೆ ತಂದು ಕೊಡ್ತಾರೆ. ಸೊ ಇವು ಸಹಜವಾಗಿ ಒಂದು ಒಂದು ಸುದೀರ್ಘವಾಗಿ ನಡೀತದೆ. ಇದು ಸಾಮಾನ್ಯವಾಗಿ ರಾತ್ರಿಯ ವೇಳೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ, ಹಗಲಿನ ವೇಳೆಯಲ್ಲಿ ಈ ಕಾರ್ಯಕ್ರಮ ನಡೆಯಲ್ಲ. ಈ ವೇಳೆಯಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯ ಸಮ್ಮುಖದಲ್ಲಿ ಕುಳಿತು ಎಲ್ಲರೂ ಅದನ್ನ ಮಾಂಗಲ್ಯ ಸೂತ್ರವನ್ನ ಮತ್ತು ಆಹಾರ ಬಟ್ಟೆಗಳನ್ನ ದೇವರಿಗೆ ಅರ್ಪಿಸೋದ್ರ ಮೂಲಕ ಒಂದು ಮದುವೆಯ ಆಚರಣೆಯ ಪ್ರಕ್ರಿಯೆಯನ್ನ ಸಾಗಿಸ್ತಾರೆ. ಈಗಾಗಲೇ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯ ಮದುವೆ ಕಲ್ಯಾಣ ಮಂಟಪದ ಮದುವೆ ಆಚರಣೆಯ ದಾಖಲೀಕರಣವನ್ನು ಮಾಡಿದ್ದೀವಿ. ಅದರಲ್ಲಿ ಸ್ಪಷ್ಟವಾಗಿ ಈ ಎಲ್ಲ ಒಂದು ಘಟನೆಗಳು ನಡೀತವೆ. ಅವುಗಳನ್ನು ನಾವು ಬಹಳ ಸೂಕ್ಷ್ಮ ಗ್ರಹಿಸಬಹುದು ವಿಡಿಯೋ ಮತ್ತು ಆಡಿಯೋ ಮತ್ತು ಫೋಟೋ ಇದರ ಸಂಬಂಧಪಟ್ಟಂತೆ. ಸೊ ಇದು ಆಚರಣೆಯ ರೂಪದಲ್ಲಿ ನಡೆದ್ರೆ, ಸೊ ಆ ನಂತರದಲ್ಲಿ ಇದು ಸಾಮಾನ್ಯವಾಗಿ ಒಂದು ವಾರ, ಜಾತ್ರೆಯ ಒಂದು ವಾರದ ನಿರಂತರವಾದ ಕಾರ್ಯಕ್ರಮವೇ ಈ ಕಲ್ಯಾಣೋತ್ಸವ. ಈ ಜಾತ್ರೆಯ ಒಂದು ವಾರದಲ್ಲಿ ಹಲವಾರು ಕಲ್ಯಾಣೋತ್ಸವಗಳು ನಡೀತ. ಆ ಸಂದರ್ಭದಲ್ಲಿ ಈ ದೇವತೆಗಳು ವಿರೂಪಾಕ್ಷ ದೇವಾಲಯದಿಂದ ಆ ವಿರೂಪಾಕ್ಷನ ಬಜಾರ ಏನಿದೆ ನಮಗೆ ರಾಜಬೀದಿ ರಾಜಮಾರ್ಗ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಅವು ಮೆರವಣಿಗೆ ಹೋಗುವಂತ ಆಚರಣೆ ಒಳಗಾಗುವಂತ ಇವೆಲ್ಲವೂ ಪ್ರಕ್ರಿಯೆ ನಡೀತವೆ. ಚಂದ್ರಮಂಡಲ ಉತ್ಸವ, ಗರುಡೋತ್ಸವ, ನಂದಿ ಉತ್ಸವ, ಚಂದ್ರಮಂಡಲ ಉತ್ಸವ, ಸೂರ್ಯೋತ್ಸವ ಮತ್ತು ಅಶ್ವೋತ್ಸವ ಮತ್ತು ಗಜೋತ್ಸವ, ಈ ತರ ಹಲವಾರು ಬಗೆಯ ಆಚರಣೆಗಳು ಪ್ರತಿದಿನ ಒಂದೊಂದು ಒಂದೊಂದು ನಡೀತವೆ. ಸೊ ಇಲ್ಲಿ ಕೊನೆಯ ದಿನ ಅದು ಗಿರಿಜಾ ಕಲ್ಯಾಣದ ದಿನ. ಈ ಆಚರಣೆಗಳೆಲ್ಲ ನಡೆದ ಮೇಲೆ ಸೊ ಇಲ್ಲಿ ಪ್ರತಿದಿನ ಯಜ್ಞಶಾಲೆಯಲ್ಲಿ ಆಚರಣೆಗಳು ಇವೆಲ್ಲ ನಡೀತಾ ಇರ್ತವೆ ಸಹಜವಾಗಿ. ಸೊ ಇಲ್ಲಿ ಚಂದ್ರಮಂಡಲದ ಉತ್ಸವವನ್ನ ಚಂದ್ರನ ವಾಹನದಲ್ಲೂ, ಸೂರ್ಯಮಂಡಲ ಉತ್ಸವ ಸೂರ್ಯನ ವಾಹನದಲ್ಲೂ, ನಂದಿ ಉತ್ಸವನ ನಂದಿ ವಾಹನದಲ್ಲೂ ಮತ್ತು ಗಜೋತ್ಸವನ ಆನೆ ವಾಹನದಲ್ಲೂ ಮತ್ತು ಇದೇ ತರದಲ್ಲಿ ಬೇರೆ ಬೇರೆ ಉತ್ಸವಗಳನ್ನ, ಅದರಲ್ಲೂ ಶಯನೋತ್ಸವ ಅಂತ ಒಂದಿದೆ, ಶಯನ ಶೇಷ ಶಯನ ಉತ್ಸವ, ನಾಗರ ಸರ್ಪದ ಉತ್ಸವ ಇವೆಲ್ಲವೂ ನಡ್ಕೊಂಡು ಹೋಗ್ತಾ ಇರ್ತವೆ. ಈ ಆಚರಣೆಗಳೆಲ್ಲ ಆದ್ಮೇಲೆ ಗಿರಿಜಾ ಕಲ್ಯಾಣ ಒಂದು ನಾಲ್ಕನೆಯ ದಿನದ ಬಹುಮುಖ್ಯವಾದಂತ ಕಾರ್ಯಕ್ರಮ ಆಗಿರ್ತದೆ. ಈ ನಾಲ್ಕನೇ ದಿನದ ಗಿರಿಜಾ ಕಲ್ಯಾಣದಲ್ಲಿ ಈ ತರನಾದಂತಹ ಬೇರೆ ಬೇರೆ ಬಟ್ಟೆಗಳನ್ನ, ಒಡವೆಗಳನ್ನ, ವಸ್ತುಗಳನ್ನ ತಂದು ನೀಡುವಂತ ದೇವರಿಗೆ ನೀಡುವುದರ ಮೂಲಕ ರಾತ್ರಿಯ ವೇಳೆಯಲ್ಲಿ ಗಿರಿಜಾ ಕಲ್ಯಾಣ ಏರ್ಪಡುತ್ತದೆ. ಏರ್ಪಟ್ಟು ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಮುಗಿಯುತ್ತದೆ. ಅಲ್ಲಿಗೆ ವಿರೂಪಾಕ್ಷ ಮತ್ತು ಅಂಪಮ್ಮನಿಗೆ ಅವನ ತಾಳಿಯನ್ನ ಕಟ್ತಾನೆ, ಮಂಗಲ್ಯ ಸೂತ್ರವನ್ನು ಧಾರಣೆ ಮಾಡ್ತಾನೆ, ಅವರಿಬ್ಬರಿಗೂ ಕಂಕಣವನ್ನ ಕಟ್ತಾರೆ. ಆ ಕಂಕಣ ಕಟ್ಟಿದ ಮೇಲೆ ಮತ್ತೆ ಈತ ಅವತ್ತಿನ ದಿನವೇ ಅವನು ಇದಕ್ಕೆ ಹೊರಡುತ್ತಾನೆ. ಎಲ್ಲಿಗೆ ಇದು ಮುಗಿದ ಮೇಲೆ ಅವನು ಬೇಟೆಗೆ ಹೊರಡುವಂತ ಒಂದು ಆಚರಣೆ ಹೊಂದಿದೆ. ಸೊ ಬೇಟೆಗೆ ಹೊರಡುವ ಸಂದರ್ಭದಲ್ಲಿ ಆ ಕಾಲಕ್ಕೆ ಒಂದು ಮೈಥಾಲಜಿಯಲ್ಲಿ ಏನ್ ಘಟನೆಗಳು ನಡೆದ ಅವನು ತಡೆಯುವಂತಹದ್ದು, ನಾನು ಬರ್ತೀನಿ ಅಂತ ಹೋಗುವಂತಹದ್ದು, ಅವನು ಮತ್ತೆ ಅವಳನ್ನ ಮತ್ತೆ ತಂದು ಬಿಟ್ಟು ತಾನೊಬ್ಬನೇ ಬೇಟೆಗೆ ಹೋಗುವಂತಹದ್ದು, ಇಂತಹ ಎಲ್ಲ ಆಚರಣೆಗಳ ಒಂದು ಒಂಥರ ನಟನಾತ್ಮಕವಾದಂತ ಒಂದು ಇದು ನಮಗೆ ನಾಟಕೀಯವಾದಂತಹ ಒಂದು ಘಟನೆಗಳೆಲ್ಲ ಅಲ್ಲಿ ನಡೀತವೆ. ಸೊ ಇಷ್ಟೆಲ್ಲದರ ನಡುವೆ ಅವತ್ತು ಕಲ್ಯಾಣೋತ್ಸವ ಮುಗಿದ್ರೆ ಮಾರನೇ ದಿನಕ್ಕೆ ನಮಗೆ ರಥೋತ್ಸವ. ಈ ರಥೋತ್ಸವದಲ್ಲಿ ವಿಶೇಷವಾಗಿ ನಮಗೆ ಕಾಣುವಂತದ್ದೇನು ಅಂತ ಅಂದ್ರೆ, ಈ ಮದುವೆಯಾದ ಹೆಣ್ಣು ಮತ್ತು ಗಂಡುಗಳನ್ನ ರಥದಲ್ಲಿ ಇಟ್ಟು ಸಾರ್ವತ್ರಿಕವಾಗಿ ವಿರೂಪಾಕ್ಷನ ಬಜಾರ್ನಲ್ಲಿ ರಥದ ಮೂಲಕ ಅಲ್ಲಿ ಅವರನ್ನ ಮೆರವಣಿಗೆ ಮಾಡುವಂತಹದ್ದು. ಇದು ಕೊನೆಯ ಹಂತ. ಎರಡನೇ ಹಂತವೇ ಅವರಿಗೆ ಕೊನೆಯ ಮೂರನೆಯ ಹಂತವೇ ಅದು ತೆಪ್ಪೋತ್ಸವ. ತೆಪ್ಪದಲ್ಲಿ ನೀರಿನಲ್ಲಿ ಅವರಿಬ್ರು ನೀರಿನಲ್ಲಿ ತೆಪ್ಪೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಆಚರಣೆ. ಹೀಗೆ ನಡೆಯುವಂತ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಕೆಲವು ಲಿಂಕ್ಸ್ ಗಳಿದ್ದಾವೆ. ಏನಂತ ಅಂತ ಅಂತಂದ್ರೆ, ನಮಗೆ ಇದೇ ಆಚರಣೆ ನಡೆಯುವ ಸಂದರ್ಭದಲ್ಲಿ ಆ ಕಲ್ಯಾಣ ಮಂಟಪದಲ್ಲಿ ನಮಗೆ ಕಲ್ಯಾಣ ಮಂಟಪದ ರೂಫ್ನಲ್ಲಿ ಮೇಲ್ಭಾಗದಲ್ಲಿ ಆರ್ಸಿಸಿ ಅಂತ ಮೇಲ್ಭಾಗದ ಚಾವಣಿಯಲ್ಲಿ ನಮಗೆ ಚಿತ್ರಗಳಿದ್ದಾವೆ. ಏನ್ ಚಿತ್ರಗಳಿದ್ದಾವೆ ಅಂದ್ರೆ, ಆ ಕಾಲಕ್ಕೆ ವಿರೂಪಾಕ್ಷನ ಆಚರಣೆ ನಡೆದಂತ ಸಂದರ್ಭದಲ್ಲಿ, ಕಲ್ಯಾಣೋತ್ಸವ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಇತ್ತು, ಯಾವ ಯಾವ ದೇವತೆಗಳು ಅಲ್ಲಿ ಭಾಗವಹಿಸಿದ್ರು, ಯಾವ ಯಾವ ಋಷಿಮುನಿಗಳು ಭಾಗವಹಿಸಿದ್ರು, ಅದರಲ್ಲಿ ಪಾಲ್ಗೊಂಡಿದ್ದಂತ ಮಹಾತ್ಮರು ಯಾರು, ಮತ್ತು ಗಿರಿಜಾ ಕಲ್ಯಾಣ ಹೇಗೆ ನಡೀತು ಅನ್ನುವಂತ ಒಂದು ಭಿತ್ತಿ ಚಿತ್ರವನ್ನ ನಾವು ಅಲ್ಲಿ ನೋಡಬಹುದು. ಈ ಭಿತ್ತಿ ಚಿತ್ರದ ತುಂಬೆಲ್ಲ ಇರ್ತಕ್ಕಂಥದ್ದೇ ಪುರಾಣ ಪುರುಷರ ಬಹುದೊಡ್ಡ ಚಿತ್ರಗಳು. ಅವೆಲ್ಲ ಪುರಾಣ ಪುರುಷರಿಗೆ ಸಂಬಂಧಪಟ್ಟಂತವು. ಅಲ್ಲಿ ಎಲ್ಲ ಋಷಿಗಳು, ಮುನಿಗಳು, ದೇವತೆಗಳು, ವಿಷ್ಣು, ಬ್ರಹ್ಮ ಎಲ್ಲರೂ, ಎಲ್ಲ ಬೇರೆ ಬೇರೆ ಎಲ್ಲ ದೇವತೆಗಳು ಮತ್ತೆ ದ್ವಾರಪಾಲಕರು, ಆಮೇಲೆ ಸಖಿಯರು, ಬೇರೆ ಬೇರೆ ತರದ ಚಿತ್ರಗಳು ಅಲ್ಲಿದ್ದಾವೆ. ಅವುಗಳನ್ನ ಜನಪದರೇ ಬೇರೆ ತರದ ಇಂಟರ್ಪ್ರಿಟ್ ಮಾಡ್ತಾರೆ, ಮತ್ತೆ ನಮ್ಮ ಪುರಾಣವನ್ನು ಓದ್ಕೊಂಡಿರ್ತಕ್ಕಂಥ ಪೂಜಾರರೇ ಬೇರೆ ತರನಾದಂತಹ ಇಂಟರ್ಪ್ರಿಟೇಷನ್ ಗಳನ್ನ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ತರನಾದಂತದನ್ನ ಕಾಣಬಹುದು. ಅಂದ್ರೆ ಈ ಸ್ಥಳ ಬಹಳ ಕಾಲದಿಂದಲೂ ಈ ಕಲ್ಯಾಣ ಗಿರಿಜಾ ಕಲ್ಯಾಣವನ್ನ ನಿರ್ವಹಿಸುವಂತ ಒಂದು ಪ್ರಮುಖವಾದ ಸ್ಥಳ ಇದಾಗಿತ್ತು ಅನ್ನುವಂಥದನ್ನ ಅಲ್ಲಿರ್ತಕ್ಕಂತ ಮ್ಯೂರಲ್ಗಳು ಅದನ್ನ ಸಾಬೀತುಪಡಿಸ್ತವೆ. ಇವತ್ತಿಗೂ ಆ ಮ್ಯೂರಲ್ಗಳು ಏನನ್ನ ತೋರಿಸಿ ನಮಗೆ ರೆಪ್ರೆಸೆಂಟ್ ಮಾಡ್ತಾವೋ ಅದನ್ನ ಇವತ್ತಿಗೂ ಸಹ ನಮ್ಮ ಜನ ಇವತ್ತು ಅದನ್ನ ಅಲ್ಲಿ ಆ ತರದ ಆಚರಣೆಯನ್ನ ಕಂಡಕ್ಟ್ ಮಾಡ್ತಾರೆ. ಇವತ್ತು ಆ ಅಂತ ಆಚರಣೆಗಳು ಅಲ್ಲಿ ಏರ್ಪಡ್ತವೆ, ನಡೀತವೆ ಕೂಡ. ಅದಲ್ದೇನೆ ಈ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಇದು ಹಂಪಿಯಲ್ಲಿ ನಡೆಯುವಂತ ಗಿರಿಜಾ ಕಲ್ಯಾಣದ ಒಂದು ಕತೆ. ಹಂಪಿಯಲ್ಲಿ ದೇವಾಲಯದಲ್ಲಿ ನಡೆಯುವಂತ ಒಂದು 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 ಆಚರಣಾತ್ಮಕವಾದಂತಹ ಒಂದು ಕ್ರಮ. ಆದ್ರೆ ಜನಪದರು, ಜನಸಾಮಾನ್ಯರಿದಾರಲ್ಲ ನಮ್ಮ, ಅವರು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಫಲಪೂಜೆಗೆ ಬಂದು ಹೇಗೆ ಭಾಗವಹಿಸ್ತಾರೋ ಅದೇ ತರ ಜಾತ್ರೆಯಲ್ಲೂ ಬಂದು ಭಾಗವಹಿಸ್ತಾರೆ. ಒಂದು ವಾರ ಮುಂಚಿತವಾಗಿ ಅವರೆಲ್ಲರೂ ಬಂದು ಇಲ್ಲಿ ತಂಗ್ತಾರೆ. ಹೊಸದಾಗಿ ಮದುವೆ ಆದ ಹೆಣ್ಣು ಗಂಡುಗಳು ಬರ್ತವೆ, ಇನ್ನು ಮದುವೆ ಆಗಬೇಕಾಗಿರೋ ಹೆಣ್ಣು ಗಂಡುಗಳು ಬರ್ತವೆ. ಇವರೆಲ್ಲರ ಪಾರ್ಟಿಸಿಪೇಷನ್ ಬಹಳ ಮುಖ್ಯವಾಗಿ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಅದಲ್ದೇನೆ ಈ ರಥೋತ್ಸವಕ್ಕೆ ಬಂದಾಗ ರಥಕ್ಕೆ ಕಾಯಿ ಹೊಡಿಸೋದು, ಈ ಬೇರೆ ಬೇರೆ ತರದ ನಂಬಿಕೆ ಆಚರಣೆ ಸಂಪ್ರದಾಯಗಳೆಲ್ಲ ಇಲ್ಲಿ ನಮಗೆ ಕಂಡು ಬರ್ತವೆ. ಆಮೇಲೆ ಹೊಸದಾಗಿ ಮದುವೆ ಆದ ಬಂದಂತ ಹೆಣ್ಣು ಗಂಡುಗಳು ರಥಕ್ಕೆ ಹೂ ಹಣ್ಣನ್ನ ಎಸೆಯುವುದು, ಇವೆಲ್ಲವೂ ಬಹಳ ಮುಖ್ಯವಾದಂತವು. ಸೊ ಇಲ್ಲಿ ಇನ್ನೂ ಮುಖ್ಯವಾದಂತದೊಂದು ಏನಂತ ಅಂದ್ರೆ, ಈ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತ ಸಮುದಾಯಗಳು ಆ ಜಾತ್ರೆಯ ದಿನದಲ್ಲಿ ಅದನ್ನ ಹಂಪಿ ಹುಣ್ಣಿಮೆ ಅಂತ ಇಡೀ ಪ್ರದೇಶದಲ್ಲ ಕರೀತಾರೆ. ಅವತ್ತು ತಮ್ಮ ಮನೆಯಲ್ಲೇ ತಮ್ಮ ಮನೆಯ ಒಳಭಾಗದಲ್ಲಿ ಒಂದು ಗೋಡೆಗೆ ಈ ಅಂಪಮ್ಮ ಪಂಪಾಪತಿಯರ ರಥದ ಚಿತ್ರವನ್ನ ಬಿಡಿಸಿ, ಹಸೆಮಣೆಯನ್ನ ಬಿಡಿಸಿ, ಅಲ್ಲಿಗೆನೆ ಪೂಜೆ ಮಾಡಿ, ನಾವು ರಥೋತ್ಸವದಲ್ಲಿ ಭಾಗವಹಿಸಿದ್ದೇವೆ, ನಾವು ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸಿದ್ದೇವೆ ಅನ್ನುವಂತ ಬಹುಮುಖ್ಯವಾದಂತ ಒಂದು ಭಾವನಾತ್ಮಕವಾದ ಆಚರಣೆಗಳನ್ನ ತಮ್ಮ ಮನೆ ಮನೆಗಳಲ್ಲೇ ಆಚರಿಸಿಕೊಳ್ಳುವಂತಹದ್ದು ಸಹ ಇವತ್ತಿಗೂ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಅದಕ್ಕೆ ನಾವು ಕಲ್ಯಾಣ ಅದು ಗಿರಿಜಾ ಕಲ್ಯಾಣ ಮಂಟಪ ಅಂತಾನೆ ಅವರು ಹಸೆ ಮಂಟಪ, ಹಸೆಮಣೆ, ಶಿವಪಾರ್ವತಿಯರ ಹಸೆಮಣೆ ಅಂತಾನೆ ಅಥವಾ ರಥ ಅಂತಾನೆ ಬರ್ಕೊಂಡು ಆ ತರದ ಆಚರಣೆಯನ್ನು ಮಾಡುವಂತಹದ್ದು ಇವತ್ತಿಗೂ ನಮ್ಗೆ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಅದಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ನಡೆದಂತ ಈ ಗಿರಿಜಾ ಕಲ್ಯಾಣದ ಕಥೆಗೆ ಸಂಬಂಧಪಟ್ಟಂತೆ ಆ ಹಂಪಿಯ ಹುಣ್ಣಿಮೆಯ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಅಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇದ್ರೆ ಅಥವಾ ಕಲ್ಯಾಣೋತ್ಸವ ಹಂಪಿಯಲ್ಲಿ ನಡೀತಾ ಇದ್ರೆ ಗ್ರಾಮಗಳಲ್ಲಿ ಇರತಕ್ಕಂಥ ಜನ ಗಿರಿಜಾ ಕಲ್ಯಾಣದ ಕಥೆಯನ್ನು ಆಧರಿಸಿ ಅಲ್ಲಿ ಒಂದು ರಂಗಭೂಮಿಯ ಒಂದು ಪ್ರದರ್ಶನವನ್ನು ಸಹ ನಡೆಸ್ತಾರೆ. ಗಿರಿಜಾ ಕಲ್ಯಾಣ ಅಂತ ಅಲ್ಲಿ ಗಿರಿಜಾ ಕಲ್ಯಾಣ, ರತಿ ಕಲ್ಯಾಣ, ರತಿ ಪ್ರಲಾಪ, ಆಮೇಲೆ ಮನ್ಮಥ ವಿಜಯ, ಸೊ ಈ ತರನಾದಂತಹ ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನು ಕರೀತಾರೆ. ಸೊ ಇಂತಹ ಆಚರಣೆಗಳ ನಾಟಕದ ಒಂದು ಇವುಗಳು ಸಹ ಇಲ್ಲಿ ನಡೀತವೆ. ಅದಲ್ಲದೇನೆ ಅವತ್ತಿನ ರಾತ್ರಿ ಹಂಪಿ ಹುಣ್ಣಿಮೆ ರಾತ್ರಿ ಹಳ್ಳಿಗಳಲ್ಲಿ, ಕೇರಿಗಳಲ್ಲಿ, ಓಣಿಗಳಲ್ಲಿ ಆ ಪಾರಂಪರಿಕವಾಗಿ ಹಾಡುವಂತ ಸಂಪ್ರದಾಯದ ಹಾಡುಗಾರ್ತಿಯರು ಈ ದೇವತೆಗಳನ್ನ ಕುರಿತು ಹಲವಾರು ಬಗೆಯ ಹಾಡುಗಳನ್ನು ಹಾಡ್ತಾ ಹೋಗ್ತಾರೆ. ಈ ತನ್ನಾದಂತಹ ಪ್ರಕ್ರಿಯೆ ನಿರಂತರವಾಗಿ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಸಾಗ್ತಾ ಇರ್ತದೆ. ಆದ್ರೆ ಇದು ಅವರ ಗ್ರಾಮಗಳಲ್ಲೇ ನಡೆಯುವಂತಹ ಗಿರಿಜಾ ಕಲ್ಯಾಣದ ವಿವಿಧ ಬಗೆಯ ಆಚರಣೆಯ ಕ್ರಮಗಳಾಗಿರ್ತವೆ. ಅದರ ಆಚೆಗೆ ನಾವು ಹಂಪಿಯ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಒಂದು ಪುರಾಣವನ್ನೇ ನಮ್ಗೆ ಇಲ್ಲಿ ಹೇಳ್ತಾರೆ. ಆ ಪುರಾಣವನ್ನ ಪ್ರದೇಶಕ್ಕೆ ಅನ್ವಯಿಸಿ ಹೇಳ್ತಾರೆ. ಉದಾಹರಣೆಗೆ ಪಾರ್ವತಿಯನ್ನ ಕಳ್ಕೊಂಡಂತ ಶಿವ ತಾನು ಘೋರವಾದ ತಪಸ್ಸಿಗೆ ಕೂರ್ತಾನೆ. ಆ ತಪಸ್ಸಿಗೆ ಕೂರ್ತಾಗ ರಾಕ್ಷಸರೆಲ್ಲಾ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆ ತೊಂದರೆ ಕೊಡುವಂತ ಸಂದರ್ಭದಲ್ಲಿ ಋಷಿ ಮುನಿಗಳೆಲ್ಲ ಬಂದು ಶಿವನನ್ನ ಕೇಳ್ಕೊಬೇಕು. ಶಿವ ತುಂಬಾ ಕೋಪಿಷ್ಟ, ಅವನನ್ನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಆಗಲ್ಲ. ಆಗ ಅವನ ತಪಸ್ಸನ್ನ ಭಂಗ ಮಾಡಿದ್ರೆ ಅವರ ಎದುರಲ್ಲಿ ನಿಲ್ಲಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅವನು ಮೂರನೇ ಕಣ್ಣನ್ನ ತೆರೆದಾಗ ಎಲ್ಲರೂ ಸುಟ್ಟು ಹೋಗ್ತಾರೆ. ಮತ್ತೆ ಈ ತರನಾದಂತ ಒಂದು ಸಾಮಾಜಿಕವಾದಂತ ಒಂದು ಇದು ನಡೀತಾ ಇರುವಂತ ಸಂಘರ್ಷ ನಡೆಯುವಂತ ಸಂದರ್ಭದಲ್ಲಿ ಶಿವನನ್ನ ಎಚ್ಚರಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಶಿವ ತಪಸ್ಸಿಗೆ ಕುಳಿತಿದ್ದ, ಎಲ್ಲಿ ಕುಳಿತಿದ್ದ ಅನ್ನೋದನ್ನ ಇವತ್ತು ಹೇಮಕೂಟದ ಮೂಲ ವಿರೂಪಾಕ್ಷ ದೇವಸ್ಥಾನವನ್ನ ಶಿವ ಇಲ್ಲಿ ತಪಸ್ಸು ಕುಳಿತಿದ್ದ ಅಂತ ತೋರಿಸ್ತಾರೆ. ಸೊ ಅನಂತರದಲ್ಲಿ ಶಿವನ ತಪಸ್ಸನ್ನ ಭಂಗಗೊಳಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ತಯಾರು ಮಾಡಬೇಕಾಗತ್ತೆ. ಮನ್ಮಥ ಮತ್ತು ರತಿ ಅಂತ ಇಬ್ರು ಇರ್ತಾರೆ, ಅತ್ಯಂತ ಸುರದ್ರೂಪಿಗಳು. ಈ ಅವರ ಸೌಂದರ್ಯದ ಮೂಲಕ, ಅವರ ಲಾಸ್ಯದ ಮೂಲಕ ಅವನ ತಪಸ್ಸನ್ನ ಭಂಗ ಮಾಡಬೇಕು ಅನ್ನುವಂತದನ್ನ ತೀರ್ಮಾನಿಸಿದ ಅಂತ ಋಷಿ ಮುನಿಗಳು ದೇವತೆಗಳು ಅವನನ್ನ ಕರ್ಕೊಂಬರ್ತಾರೆ. ಆದ್ರೆ ರತಿಗೆ ತನ್ನ ಮನ್ಮಥನನ್ನ ಬಿಟ್ಕೊಡುವಂತದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಬಂದು ಶಿವನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಹೋಗ್ತಾನೆ. ಭಂಗ ಮಾಡಿದಾಗ ಶಿವ ಮೂರನೇ ಕಣ್ಣನ್ನು ತೆರೆದಾಗ ಅವನು ಮನ್ಮಥ ಸುಟ್ಟು ಬೂದಿ ಹಾಕ್ತಾನೆ. ಆ ಬೂದಿಯಾದಂತಹ ಸ್ಥಳದ ಹರಿದುವಾದಂತಹ ಸ್ಥಳದ ನೀರೇ ಇವತ್ತು ಮನ್ಮಥ ಕುಂಡ ಅನ್ನುವಂಥದ್ನ ಹೇಮಕೂಟದ್ದು ಕಾಣ್ತಾರೆ. ಅದ್ರ ಕೆಳಗಡೆ ಇರತಕ್ಕಂತಹ ಕಲ್ಯಾಣಿ ಅಂತ ಹೇಮ ಮನ್ಮಥ ಕುಂಡ ಅಂತ ಅನ್ನುವಂಥ ಅದರಲ್ಲೂ ಇವತ್ತು ಆ ಸ್ಥಳಕ್ಕೆ ಒಂದು ಹೆಸರಿದೆ. ಶಿವ ಮೂರನೇ ಕಣ್ಣನ್ನು ತೆರೆದಾಗ ತಪಸ್ಸು ಮಾಡ್ತಾ ಅವನ ಕಣ್ಣಿನ ದೃಷ್ಟಿಗೆ ಸಿಕ್ಕಂತ ಹಲವಾರು ಬಂಡೆ ಕಲ್ಲುಗಳೆಲ್ಲ ಕರಗಿಬೋದ್ವು. ಕರಗೋಗೋದ್ರ ಮೂಲಕ ಒಂದು ದೊಡ್ಡ ಭೂಮಿಯ ಒಂದು ಬಗೆಯ ಒಂದು ರಚನೆಯನ್ನೇ ಬದಲಾಗೋಯ್ತು ಅಂತ ಅನ್ನುವಂಥದಕ್ಕೆ ಇವತ್ತು ಹೇಮಕೂಟದ ಒಂದು ಎದುರುಗಡೆ ಇರ್ತಕ್ಕಂತ ಅಪ್ಟು ಎಲ್ಲಿನ ನಮ್ಮ ಎದುರುಬಸವನ ಮಂಟಪದವರೆಗೆ ಇರ್ತಕ್ಕಂತ ಒಂದು ಕಲ್ಲು ಬಂಡೆಗಳೇ ಇಲ್ಲದೆ ಇರತಕ್ಕಂತ ಒಂದು ವಿಶಾಲವಾದ ಒಂದು ಕೊರಕಲ್ ಜಾಗ, ಒಂದೆಂಥದ್ ವ್ಯಾಲಿ ತರ ಇರುವಂತಹ ಜಾಗ ಸೃಷ್ಟಿಯಾಯ್ತು ಅನ್ನೋದನ್ನು ಹೇಳ್ತಾರೆ. ಸೊ ಆನಂತರದಲ್ಲಿ ಶಿವ ಎಚ್ಚರ ಆದ, ಆಮೇಲೆ ಮತ್ತೆ ಗಿರಿಜಿಯನ್ನ ಮದುವೆ ಮಾಡಿಕೊಟ್ರು ಅನ್ನುವಂಥದಕ್ಕೆ ಹಂಪಿ ಪಂಪಾ ಸರೋವರವನ್ನ, ಹೇಮಕೂಟವನ್ನ, ರತ್ನಕೂಟವನ್ನ ಇವುಗಳೆಲ್ಲವನ್ನು ಸಹ ಅಲ್ಲಿ ಆ ಸ್ಥಳ ಪುರಾಣಗಳನ್ನ ಈ ಒಂದು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂಗೆ ಅನ್ವಯಿಸಿ ಹೇಳ್ತಾರೆ. ಸೊ ಇದಲ್ಲದೇನೆ ಇಂಥ ಈ ಎಲ್ಲಾ ಸಾಮಾಜಿಕ ಪ್ರಕ್ರಿಯೆಯನ್ನ ಕಂಡಿಟ್ಕೊಂಡಂತ ಅಂದಿನ ಕಾಲದ ಋಷಿ ಮುನಿಗಳು ಧ್ಯಾನಿಸಿ ಹೇಳಿದ್ದು ಸಹ ಇವತ್ತು ಪಂಪಾಮಾತ್ಮೆಯ ಪುಸ್ತಕದಲ್ಲಿ ಬರುವಂತಹ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಅಂದ್ರೆ, ಈ ಪ್ರದೇಶದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಆಯಿತು, ಹಾಗಾಗಿ ಇದಿಷ್ಟು ಪವಿತ್ರ, ಶಿವನ ಬಹುಮುಖ್ಯವಾದಂತಹ ಬಹಳ ಇಚ್ಛೆಯನ್ನೆಲ್ಲ ಅಂತ ಹೇಳುವಂತಹದ್ದು ನಾವು ಪಂಪದ ಮಹಾತ್ಮೆಯಲ್ಲಿ ಕೇಳಿದ್ರೆ, ಈ ಪ್ರದೇಶದಲ್ಲಿ ವಿಜಯನಗರದ ಅರಸರ ಕಾಲಕ್ಕೆ ಇದ್ದಂತ ನಮ್ಮ ಹರಿಹರ ಕವಿ ಗಿರಿಜಾ ಕಲ್ಯಾಣವನ್ನ ಬರೀತಾನೆ. ಈ ಇವತ್ತಿನ ಗಿರಿಜಾ ಕಲ್ಯಾಣದ ಬರವಣಿಗೆಗೆ ಅಂತ ಕೃತಿಯ ರಚನೆಗೆ ಪೂರಕವಾದದ್ದು ಈ ಪ್ರದೇಶದಲ್ಲಿದ್ದಂತಹ ಈ ಪುರಾಣ ಕಥೆಗಳು, ಈ ಆಚರಣೆಗಳು, ಈ ಸಂಪ್ರದಾಯಗಳೇ ಬಹಳ ಮುಖ್ಯ. ಆತ ಇವುಗಳನ್ನೇ ತನ್ನ ಕಥೆಗಳ ಒಂದು ಗಿರಿಜಾ ಕಲ್ಯಾಣಂ ಅಥವಾ ಕಾವ್ಯಂ ಅಂತ ಅನ್ನುವಂಥದ್ದನ್ನ ಬರೀತಾನೆ. ಸೊ ಹೀಗೆ ಇಲ್ಲಿ ರಂಗಭೂಮಿ ಮೂಲಕ, ಆಚರಣೆಗಳ ಮೂಲಕ, ದೇವಾಲಯದ ಆಚರಣೆಗಳ ಮೂಲಕ, ಮತ್ತು ಆ ಹಾಡುಗಳ ಸಂಪ್ರದಾಯದ ಹಾಡುಗಳ ಮೂಲಕ, ಮತ್ತು ಬೇರೆ ಬೇರೆ ಬಗೆಯಲ್ಲಿ ಇವತ್ತಿಗೂ ಸಹ ವಿಜಯನಗರ ಸಾಮ್ರಾಜ್ಯ ಅಳಿದು ಹೋಗಿರ್ಬೋದು, ವೈಶ್ಯರ ಸಾಮ್ರಾಜ್ಯ ಹೋಗಿರ್ಬೋದು, ರಾಷ್ಟ್ರಕೂಟರ ಸಾಮ್ರಾಜ್ಯ ಹೋಗಿರ್ಬೋದು, ಇವೆಲ್ಲವೂ ಅಳಿದರೂ ಸಹ ಜನಸಾಮಾನ್ಯರ ಜನಮಾನಸದ ಒಂದು ಪುರಾಣದ ಕತೆ ಅಥವಾ ಘಟನೆಯ ಈ ಆಶಯಗಳು ಮತ್ತು ಅವರು ಕಟ್ಟಿಕೊಂಡಂತ ಒಂದು ಬಗೆಯ ಈ ತರದ ಬಹುಮುಖ್ಯವಾದಂತಹ ಅಂಶಗಳು ಇವತ್ತಿಗೂ ಶಾಶ್ವತವಾಗಿ ನಮ್ಮ ಜೊತೆಗೆ ಉಳಿದಿರ್ತಕ್ಕಂಥದ್ನ ನಾವು ಕಾಣಬಹುದು. ಇದರ ಜೊತೆಗೆ ಇನ್ನೂ ಸಹ ಹೆಚ್ಚಿನ ಸಂಶೋಧನೆಯನ್ನ ಅಧ್ಯಯನಗಳನ್ನ ಕೈಗೊಂಡಾಗ ಇವತ್ತಿಗೂ ಲಿವಿಂಗ್ ಹೆರಿಟೇಜ್ ಅಂತ ನಾವು ಹೇಳ್ತೀವಿ, ಜೀವಂತ ಪರಂಪರೆ ಏನೋ ಇದಾವೆ ಗ್ರಾಮೀಣ ಪರಿಸರ ಈ ಹೆರಿಟೇಜ್ ವಿಲೇಜಸ್ಗಳಲ್ಲಿ ಇವತ್ತಿಗೂ ಸಹ ಆ ತರಣದಲ್ಲಿ ಅವರ ಹೆಸರುಗಳನ್ನ ಇಟ್ಕೊಳ್ಳೋದಾಗ್ಲಿ, ಅವರ ಕೈ ಮೇಲೆ ಅಚ್ಚ ವಹಿಸ್ಕೊಳ್ಳೋದಾಗ್ಲಿ, ಬೇರೆ ಬೇರೆ ತರದಲ್ಲಿ ಆ ತರನಾದಂತಹ ಗಿರಿಜಾ ಕಲ್ಯಾಣದ ಆಶಯಗಳನ್ನ ನಾವು ಹಲವಾರು ರೀತಿಯಲ್ಲಿ ಈ ಪ್ರದೇಶದಲ್ಲಿ ಕಾಣಬಹುದು. ಮತ್ತು ಈ ಪ್ರದೇಶವನ್ನ ಗಿರಿಜಾ ಕಲ್ಯಾಣದ ಪ್ರದೇಶ ಅಂತಾನೆ ಇದನ್ನ ಪ್ರಮುಖವಾಗಿ ನಿರ್ಧರಿಸಿ ಹೇಳ್ತಾರೆ. ಆ ಹಿನ್ನೆಲೆ ಒಳಗಡೆನೆ ಇವತ್ತು ಇಲ್ಲಿ ಬೇರೆ ಯಾವ ಪುರಾಣಗಳು ಅಷ್ಟು ಅಸ್ತಿತ್ವವನ್ನ ಪಡೆದುಕೊಳ್ಳದೇ ಇದ್ರು ಗಿರಿಜಾ ಕಲ್ಯಾಣ ಅನ್ನುವಂತಹ ಪುರಾಣದ ಆಶಯ ಮತ್ತು ಆ ಘಟನೆ ಈ ಪ್ರದೇಶಕ್ಕೆ ಕಿಷ್ಕಿಂದ ಅಂತ ಯಾವ ರೀತಿಯಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಪ್ರದೇಶ ಹೇಳ್ತಾರೋ ಅಷ್ಟೇ ಬಹಳ ಬದ್ಧವಾದಂತಹ ಮತ್ತು ಅಷ್ಟೇ ಬಹಳ ಮುಖ್ಯವಾದಂತಹ ಹಿನ್ನೆಲೆ ಒಳಗಡೆ ಈ ಪ್ರದೇಶವನ್ನ ಗಿರಿಜಾ ಕಲ್ಯಾಣದ ಪ್ರದೇಶ ಅಥವಾ ಗಿರಿಜಾ ಕಲ್ಯಾಣದ ನೆಲೆ ಅಂತಾನು ಸಹ ಇದಕ್ಕೆ ಕರೀತಾರೆ.